ஸ்ரீகுருப்போ நம. ஹரி ஓம். சத்யம் சத்யம் புனசத்யம். விஷ்ணுதீர்த்த பிரசாதத சர்வே காமா பவந்தே வா ஸ்வபதோ பிம்ப சந்நிதௌ. ಭಗವಂತ ಸೃಷ್ಟಿಯನ್ನ ಮಾಡಲಿಕ್ಕೆ ತೊಡಗಿದ. ತನ್ನ ಉದರದಲ್ಲಿರುವಂಥ ತ್ರಿವಿಧ ಜೀವರಾಶಿಗಳನ್ನು ನೋಡಿದ. ದೇವತೆಗಳು, ದೇವ, ಮಾನವ, ದಾನವರು, ತ್ರಿವಿಧ ಜೀವರಾಶಿಗಳು, ಅವರೆಲ್ಲರನ್ನೂ ಸೃಷ್ಟಿಗೆ ತರಲಿಕ್ಕೆ ಸಂಕಲ್ಪ ಮಾಡಿದ. ಅದಕ್ಕಾಗಿ ತಾನು ತನ್ನ ರೂಪಗಳನ್ನು ಸ್ವೀಕಾರ ಮಾಡುತ್ತಾ ಇದ್ದಾನೆ. ಮೊದಲು ಬಂದದ್ದೇ ವಾಸುದೇವ, ನಂತರ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ ನಾಲ್ಕು ರೂಪಗಳು ಬಂತು. ಇದನ್ನೇ ಆತ್ಮಸೃಷ್ಟಿ ಅಂತ ಹೇಳ್ತಾರೆ. ನಂತರ ಸೃಷ್ಟಿಯಲ್ಲಿ ತೊಡಗಲಿಕ್ಕೆ, ಸೃಷ್ಟಿ ಮಾಡಲಿಕ್ಕೆ ಅನೇಕ ತನ್ನ ರೂಪಗಳು ಭಗವಂತ ಸ್ವೀಕಾರ ಮಾಡಿದ. ಸೃಷ್ಟಯೇ ಪಾಲನಾಯ ಸಂಹಾರಾಯ, ಸೃಷ್ಟಿಗಾಗಿ ಪಾಲನೆ ಮಾಡಲಿಕ್ಕೆ, ಸಂಹಾರ ಮಾಡಲಿಕ್ಕೆ, ಜ್ಞಾನೋಪದೇಶ ಮಾಡಲಿಕ್ಕೆ, ದೈತ್ಯ ಭಯ ಪರಿಹಾರ ಮಾಡಲಿಕ್ಕೆ, ತಾನು ಇಟ್ಟ ಧರ್ಮಗಳನ್ನು, ಧರ್ಮದ ಸೇತುವನ್ನು ಪರಿಪಾಲನೆ ಮಾಡಲಿಕ್ಕಾಗಿ ಭಗವಂತ ಅನೇಕ ರೂಪಗಳನ್ನು ಮೊದಲೇ ಸ್ವೀಕಾರ ಮಾಡಿದ. ಯಾವುದ್ಯಾವುದು? ಮತ್ಸ್ಯಾದಿ ದಶರೂಪಾಣಿ, ಮತ್ಸ್ಯ ಮೊದಲಾದ ಹತ್ತು ರೂಪಗಳು. ಕೇಶವಾದಿ ಚತುರ್ವಿಂಶತಿ ರೂಪಾಣಿ, ಕೇಶವಾದಿ ಇಪ್ಪತ್ತು ನಾಲ್ಕು ರೂಪಗಳನ್ನು ಸ್ವೀಕಾರ ಮಾಡಿದ. ನಾರಾಯಣಾದಿ ಶತರೂಪಾಣಿ, ನಾರಾಯಣಾದಿ ನೂರು ರೂಪಗಳನ್ನು ಸ್ವೀಕಾರ ಮಾಡಿದ. ವಿಶ್ವಾದಿ ಸಹಸ್ರ ರೂಪಾಣಿ, ವಿಶ್ವ ಮೊದಲಾದ ಸಹಸ್ರ ರೂಪಗಳು. ನಂತರ ಪರಾದಿ ಬಹುರೂಪಗಳು, ಅಜಾದಿ ಅನಂತ ರೂಪಗಳು, ಅನಂತ ಅನಂತ ರೂಪಗಳನ್ನು ವಿಭಾಗ ಮಾಡಿ ತಾನು ಸ್ವೀಕಾರ ಮಾಡಿದ. ದೇವರಿಗೆ ಈ ತನ್ನ ರೂಪಗಳ ಸೃಷ್ಟಿ ಎಂಥಾದ್ದು ಅಂದರೆ, ದೀಪದಿಂ ದೀಪಗಳು ಪೊರಮಟ್ಟು. ಒಂದು ದೀಪ ಇದೆ, ಅದರಿಂದ ಹತ್ತು ದೀಪಗಳು ಹಚ್ಚಿದರೆ ಅದಕ್ಕೇನಾದರೂ ನಷ್ಟ ಉಂಟೋ? ಇಲ್ಲ. ಅದೇ ಥರ ಹೇಳುತ್ತಾರೆ, ದೇಹ ಇಂದ್ರಿಯ ಅಂತಃಕರಣಾದೇಹೇ ಈಶದಪಿ ವಿಕಾರಾಭಾವೇನ ಕೇವಲಂ ಲೀಲಯೈವ ಜಗದುಪಕಾರಾಯ. ಜಗತ್ತಿಗೆ ಉಪಕಾರ ಮಾಡಲಿಕ್ಕೆ ಲೀಲೆಯಿಂದ, ದೀಪಾತ್ ದೀಪಾಂತರವತ್, ದೀಪದಿಂದ ದೀಪಗಳು ಹೊರಟಂತೆ ಭಗವಂತನ ಸೃಷ್ಟಿ ಬರೋದರಿಂದ, ವಿಕಾರವಿಲ್ಲದ್ದರಿಂದ ಈ ದೇವರ ರೂಪಗಳ ಪ್ರಾದುರ್ಭೂತಿಗೆ ಏನಂತಾರೆ? ಶುದ್ಧ ಸೃಷ್ಟಿ ಅಂತ ಕರೀತಾರೆ. ದೇವರನ್ನನುಸರಿಸಿ ರಮಾದೇವಿಯೂ ಕೂಡ ಅನಂತ ರೂಪಗಳನ್ನು ತಗೊಳ್ತಾ ಬರ್ತಾ ಇದ್ದಾರೆ. ಇದನ್ನೇ ಲಕ್ಷ್ಮೀ ಸೃಷ್ಟಿ ಅಂತ ಕರೀತಾರೆ. ಎಲ್ಲ ಬರುತ್ತೆ ಅದರಲ್ಲಿ, ಅದಕ್ಕೆ ಅನಂತ ರೂಪಗಳು ಅಂತ ಹೇಳಿದರು. ಅವೆಲ್ಲ ಅದರಲ್ಲೇ ಸೇರಿ ಬರುತ್ತೆ. ಇಲ್ಲಿ ಏನು ಭಗವದ್ ರೂಪಗಳು, ಅವತಾರ ರೂಪಗಳು ಎಲ್ಲ ನೋಡುತ್ತಾ ಇದ್ದೀವಿ, ಅವು ಮೊದಲೇ ತಗೊಂಡದ್ದು, ನಂತರ ಕಾರ್ಯಕ್ಕೆ ಬಂದದ್ದಷ್ಟು. ಎಲ್ಲ ಅದರಲ್ಲೇ ಹೌದು. ನಾರಾಯಣಾದಿ ಶತರೂಪಗಳಲ್ಲೇ ಶಿಂಶುವಾರ ಬರ್ತಾನಲ್ವಾ. ನಂತರ ಲಕ್ಷ್ಮೀ ಸೃಷ್ಟಿ, ದೇವರ ಸೃಷ್ಟಿ ವ್ಯತ್ಯಾಸ ಉಂಟೋ ಇಲ್ಲೋ ಅಂದ್ರೆ, ಪರಾಧೀನ ವಿಶೇಷಾವಾಪ್ತಿ ಲಕ್ಷ್ಮೀದೇವಿಯ ಸೃಷ್ಟಿ, ದೇವರ ಅಧೀನವಾಗಿರತಕ್ಕಂಥ ವಿಶೇಷವನ್ನು ಪಡೆಯುವುದೇ. ಇನ್ನ ನಾರಾಯಣ ಏನು ಮಾಡುತ್ತಾನೆ? ರಮಾ ರೂಪಗಳಿಂದ ಮತ್ತು ಮುಕ್ತ ಬ್ರಹ್ಮಾದಿಗಳಿಂದ ನಾನಾ ರೂಪಗಳಿಂದ ಕ್ರೀಡೆಯನ್ನ ಮೋಕ್ಷದಲ್ಲಿ, ವೈಕುಂಠದಲ್ಲಿ ಆಡತ. ಇಲ್ಲಿ ಜೀವರನ್ನ ಸೃಷ್ಟಿ ಮಾಡಲಿಕ್ಕಾಗಿ ಪ್ರಕೃತಿಂ ಬೋಧಯಾಮಾಸ, ಪ್ರಕೃತಿಯನ್ನ ಚೆನ್ನಾಗಿ ಉದ್ಬೋಧನೆ ಮಾಡಿದ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಕೃತಿ ಮೂರು ರೀತಿಯಾದ್ದು ಪ್ರಕೃತಿ. ಇವತ್ತು ಒಂದು ಪ್ರಶ್ನೆ ಬಂತು, ಅದಕ್ಕೆ ಉತ್ತರ ಕೊಟ್ಟು ಬಿಡ್ತೇನೆ, ಮತ್ತು ವಿಷಯದಲ್ಲಿ ಹೋಗಿಬಿಟ್ರೆ ಅದು ಮರೆತು ಹೋಗ್ತದೆ. ಅವರು ಕೇಳಿದ್ರು, ಯಾರು ನನಗೆ ಹೇಳ್ತಾ ಇದ್ದಾರೆ ಜೀವನಿಗೂ ಕರ್ತೃತ್ವ ಇದೆ ಅಂತ ಹೇಳ್ತಾ ಇದ್ದಾರೆ, ಹೇಗೆ ಕೊಡುತ್ತೆ ಅಂತ ಹೇಳ್ತಾರೆ. ಇಷ್ಟು ಸರಿಯಾಗಿ ತಿಳ್ಕೊಳ್ಳಿ, ಜೀವನಿಗೆ ಕರ್ತೃತ್ವ ಇದ್ದೇ ಇದೆ. ಜೀವನದಲ್ಲಿ ಪ್ರಯತ್ನ ಇದ್ದೇ ಇದೆ. ಒಂದು ನಿಮಿಷ, ಜೀವನದಲ್ಲಿ ಕರ್ತೃತ್ವ ಇದ್ದೇ ಇದೆ, ಇಲ್ಲ ಅಂತ ಯಾರು ಅನ್ನಲ್ಲ. ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂತ ಹೇಳಿದರೆ ತಮಸ್ಸಿಗೆ ಯೋಗ್ಯ ಅಂತ ವಾಯುದೇವರೇ ಹೇಳ್ತಾರೆ. ಜೀವನಿಗೆ ಪ್ರಯತ್ನ ಅಂಬೋದಿದ್ದೇ ಇದೆ, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಆದರೆ ಈ ಕರ್ತೃತ್ವ, ಈ ಪ್ರಯತ್ನ ದೇವರ ಅಧೀನ ಅಂತ ತಿಳಿಯಲೇಬೇಕು. ಎರಡು ಮಾತಿಲ್ಲ. ತತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟ ಹೇಳುತ್ತಾರೆ, ಜೀವನಿಂದ ಒಂದು ಕೆಲಸ ಆಗಬೇಕಾದರೆ ಅನಾದಿ ಕರ್ಮ, ಜೀವನ ಸ್ವಭಾವ, ಜೀವನ ಪುರುಷ ಪ್ರಯತ್ನ ಮೂರರಿಂದಲೇನೆ ಆಗುತ್ತೆ ಅಂತ ಹೇಳಿ, ಈ ಮೂರೂ ಕೂಡ ತದೇತತ್ರಯಂ ವಿಷ್ಣೋ ವಶಗಂ ಸರ್ವದೈವ, ಶ್ರೀಹರಿಯ ವಶವೇ ಆಗಿದೆ. ಶ್ರೀ ಜೀವನ ಸ್ವಭಾವ, ಅನಾದಿ ಕರ್ಮ, ಜೀವನ ಪ್ರಯತ್ನ, ಈ ಮೂರೂ ಕೂಡ ದೇವರ ಅಧೀನವೇ ಆಗಿದೆ. ಒಟ್ಟಾರೆ ಸರಿಯಾಗಿ ಹೇಳಬೇಕಾದರೆ, ಭಗವಂತ ನಮ್ಮ ಜ್ಞಾನದಲ್ಲಿ ತನ್ನ ಜ್ಞಾನ, ನಮ್ಮ ಇಚ್ಛಾದಲ್ಲಿ ತನ್ನ ಇಚ್ಛಾ, ನಮ್ಮ ಪ್ರಯತ್ನದಲ್ಲಿ ತನ್ನ ಪ್ರಯತ್ನ ಇಟ್ಟು, ತನ್ನ ಪ್ರಯತ್ನದ ಮೂಲಕ ನಮ್ಮ ಪ್ರಯತ್ನ ಮಾಡಿಸಿದರೆ ನಮಗೆ ಫಲ ಬರುತ್ತೆ ಅಷ್ಟೇ ಹೊರತು, ಇಲ್ಲಿ ಎಲ್ಲಾ ದೇವರೇ ಹೌದು, ನಮ್ಮ ಪ್ರಯತ್ನ ನಾವು ಮಾಡಬೇಕು ಅಂದ್ರೆ ಸತ್ಯವಾದ ವಿಚಾರ, ನಮ್ಮ ಪ್ರಯತ್ನ ನಾವು ಮಾಡಬೇಕು. ಅರ್ಥ, ದೇವರು ಮಾಡಿಸಿದ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು, ಅಲ್ಲದೆ ನಾವು ಮಾಡುವ ಪ್ರಯತ್ನಕ್ಕೆ ದೇವರು ಬೇಕಾಗಿಲ್ಲ, ಆ ಪ್ರಯತ್ನ ಸ್ವತಂತ್ರವಾಗಿ ಮಾಡಬಲ್ಲೆವು ಅಂತ ಆಲೋಚನೆ ಕೂಡ ಬರಬಾರದು. ಆಯ್ತಾ? ಪ್ರಮಾಣಗಳು ಸುರಿಮಳಿ ಇದೆ. ಪ್ರಮಾಣಗಳು ಒಂದಲ್ಲ ಎರಡಲ್ಲ, ಗ್ರಂಥಗಳೆಲ್ಲ ಹಾಗೆ ಬರೆದಿಟ್ಟಿದ್ದಾರೆ. ಇಷ್ಟೇ, ದೇವರು ಬಿಟ್ಟು ಮಿಕ್ಕವರೆಲ್ಲರೂ ಕೂಡ ಅಸ್ವತಂತ್ರವೇ. ಎಲ್ಲರೊಳಗೆ ಭಗವಂತನೇ ನಿಂತು ಪ್ರೇರಣೆ ಮಾಡಿ ಮಾಡಿ ಮಾಡಿಸ್ತಾನೆ, ಎರಡು ಮಾತಿಲ್ಲ. ಅದು ಲಕ್ಷ್ಮೀದೇವಿ ಆಗಿರಬಹುದು, ಯಾರೇ ಆಗಿರಬಹುದು. ಅದಾ, ಇಷ್ಟೇ. ಅವ್ಯಕ್ತ ತತ್ವ ಎಷ್ಟರವರೆಗಿದೆ ಅಷ್ಟರ ಪರ್ಯಂತ ಲಕ್ಷ್ಮೀದೇವಿ ಭಗವದ್ ರೂಪಗಳು ಅವ್ಯಕ್ತ ತತ್ವದಲ್ಲಿ ಯಶಸ್ಸು ಸ್ವೀಕಾರ ಮಾಡುತ್ತಾನೆ, ಅಲ್ಲೆಲ್ಲ ಲಕ್ಷ್ಮೀದೇವಿ ರೂಪಗಳು ಬಂದೇ ಬರುತ್ತೆ. ಎಲ್ಲಿ ಎಲ್ಲಾ ಕಡೆ ಎಂಬುದು ಲಿಮಿಟ್ ಆಗುತ್ತೆ. ಅವ್ಯಕ್ತ ತನ್ನ ತತ್ವ ಎಷ್ಟರವರೆಗಿದೆ ಆ ತತ್ವದ ಪರ್ಯಂತ ಆಕೆಗೆ ಸರ್ವತ್ರ ವ್ಯಾಪ್ತಿ ಇದೆ. ಎಲ್ಲಾ ಕಡೆ ಅಂದರೆ ಅದನ್ನೇ ಹೇಳುತ್ತಾರೆ, ಏಕದೇಶ ವ್ಯಾಪ್ತಿ ಅಂತ. ಅಂದರೆ ಇವಾಗ ಲಕ್ಷ್ಮೀದೇವಿ ನೋಡಿ, ಈ ರೂಮಿಗೆ, ದೊಡ್ಡ ರೂಮಿಗೆ ಹಾಲು, ನೀವು ಒಂದು ಕಡೆ ಇದ್ದೀರಾ, ಎಲ್ಲಿದ್ದೀರಾ, ಒಂದು ಮೂಲೆಯಲ್ಲಿದ್ದೀರಾ, ಹೇಳೋದೇನು, ಆ ಹಾಲಲ್ಲಿ ಇವರಿದ್ದಾರೆ, ಆ ಹಾಲಲ್ಲಿ ಇವರಿದ್ದಾರೆ. ಅಂದರೆ ಇಡೀ ಹಾಲೆಲ್ಲ ನೀವಿದ್ದೀರಾ, ಇಲ್ಲ, ಹಾಲಿನ ಒಂದು ಕಡೆ ಇದ್ರೂ ಕೂಡ ಹಾಲಿನ ಅಂಟು ನಿಮಗಿದ್ದೇ ಇರುತ್ತೆ, ದೇಶತಃ ಈ ದೇಶದಲ್ಲಿ ನೀವಿದ್ದೇ ಇದ್ದೀರಾ. ಹೌದಾ? ಹಾಗೆ ಅದನ್ನ ನಮ್ಮ ಸಂಕಷ್ಟರು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡುತ್ತಾರೆ. ಲಕ್ಷ್ಮೀದೇವಿ ದೇವರ ಜೊತೆಗೇನೆ ಇರ್ತಾಳೆ, ದೇವರಿಲ್ಲದ ಜಾಗದಲ್ಲಿ ಇಲ್ಲವೇ ಇಲ್ಲ. ಆದರೆ ದೇವರು ಎಲ್ಲೆಲ್ಲೆಲ್ಲ ಇರ್ತಾನೋ, ಅಂದರೆ ವಿಶ್ವರೂಪದಿಂದ ಇದ್ದರೆ ಅಲ್ಲಿ ಲಕ್ಷ್ಮೀದೇವಿ ಪರಿಮಿತಳಾಗಿದ್ಲು, ದೇವರನ್ನ ಎಡಬಿಡದೆ ಇದ್ದಂತೇನೆ. ಈ ಟೇಬಲ್ ಅಲ್ಲಿ ಈ ಸೆಲ್ಫೋನ್ ಒಂದು ಕಡೆ ಕೂತಿದೆ, ಈ ಟೇಬಲ್ ಎಲ್ಲಿದೆಯೋ ಅಲ್ಲೇ ಇದೆ, ಈ ಟೇಬಲ್ ಎಲ್ಲಿದೆಯೋ ಅಲ್ಲೆಲ್ಲ ಈ ಫೋನ್ ಇದೆ. ಅಂದಷ್ಟು ಮಾತ್ರಕ್ಕೆ ಇಡೀ ಟೇಬಲ್ ವ್ಯಾಪಿಸಿಕೊಂಡಿದೆಯಾ? ಇಲ್ಲ. ಅದು ದೇಶತಃ ವ್ಯಾಪ್ತಿ ಎಂಬ ಶಬ್ದದ ಅರ್ಥ ಅಷ್ಟ ತಿಳಿಸಿಕೊಡ್ತಾರೆ. ಹಾ, ಇನ್ನ ಪ್ರಕೃತಿ ಮೂರು ರೀತಿಯಾದ್ದು: ವ್ಯಕ್ತ ಪ್ರಕೃತಿ, ಅವ್ಯಕ್ತ ಪ್ರಕೃತಿ, ವ್ಯಕ್ತಾವ್ಯಕ್ತ ಪ್ರಕೃತಿ ಅಂತ ಮೂರು ರೀತಿಯಾದ್ದು. ಅಂದರೆ ವ್ಯಕ್ತ ಪ್ರಕೃತಿ ಅಂದರೆ ಇಡೀ ಜಗತ್ತು, ಈ ಜಗತ್ತೆಲ್ಲ ವ್ಯಕ್ತ ಪ್ರಕೃತಿ ಅಂದರೆ ಪ್ರಕಟವಾದಂತಹ ಪ್ರಕೃತಿ ಕಾಣುತ್ತೆ. ವ್ಯಕ್ತಾವ್ಯಕ್ತ, ಅವ್ಯಕ್ತವೂ ಅಲ್ಲ ವ್ಯಕ್ತವೂ ಅಲ್ಲ, ಮಧ್ಯೆ ಬಂದಿರೋದು ಯಾವುದು ಅಂದರೆ ಮೂರು ಗುಣಗಳು. ಆ ಮೂರು ಗುಣಗಳು ವ್ಯಕ್ತಾವ್ಯಕ್ತ ಪ್ರಕೃತಿ. ಅವ್ಯಕ್ತ ಪ್ರಕೃತಿ ಅಂದರೆ ಯಾವುದು ಅಂದರೆ ಈ ಮೂರು ಗುಣಗಳು ಯಾವುದರಿಂದ ತಯಾರಾಗಿದೆ ಅಂದರೆ ಮೂರು ಗುಣಗಳ ಮೂಲಭೂತವಾದ ಅಂಶಗಳು, ಬಿಂದುಗಳು ಅಂತ ಕರೀತಾರೆ. ಮೈನ್ಯೂಟ್ ಪಾರ್ಟಿಕಲ್ಸ್, ಸತ್ವಾಂಶಗಳು, ರಜೋ ಅಂಶಗಳು, ತಮೋ ಅಂಶಗಳು, ಮೂರು ಅಂಶಗಳಿಂದ ತಯಾರಾದದ್ದು ಇರುವಂಥದ್ದು ಅವ್ಯಕ್ತ ಪ್ರಕೃತಿ. ಆ ಸತ್ವಾಂಶಗಳನ್ನ, ರಜೋ ಅಂಶಗಳನ್ನ, ತಮೋ ಅಂಶಗಳನ್ನ ತೆಗೆದುಕೊಂಡು, ಸತ್ವಾಂಶಗಳನ್ನು ತೆಗೆದುಕೊಂಡ ಭಗವಂತ ಮುದ್ದೆ ಮಾಡಿದ, ಅದು ಯಾವುದು? ಶುದ್ಧ ಸತ್ವಗುಣ, ಶುದ್ಧ ಸತ್ವಗುಣ. ಹಾಗೆ ರಜೋ ಅಂಶಗಳು ತೆಗೆದುಕೊಂಡ, ಅದನ್ನ ಶುದ್ಧ ರಜೋಗುಣ ಅಂತ ಕರೆದರು. ಹಾಗೆ ತಮೋ ಅಂಶಗಳು ತಗೊಂಡ, ಅದು ಶುದ್ಧ ತಮೋಗುಣ. ಈ ಮೂರು ಗುಣಗಳಿದ್ದಾಗ ಶುದ್ಧ ಸತ್ವಗುಣ ಅದು ಮುಕ್ತಾನಾಂ ಉಪಭೋಗ್ಯಂ, ಮುಕ್ತರಿಗೆ ಎಲ್ಲಾ ಪದಾರ್ಥಗಳು ಶುದ್ಧ ಸತ್ವಗುಣದಿಂದ ತಯಾರಾಗುತ್ತೆ. ಇನ್ನ ಜಗತ್ತನ್ನು ಕಟ್ಟಲಿಕ್ಕೆ ಸತ್ವಗುಣ, ಹೇಗೆ ಬಂಗಾರ ಪ್ಯೂರ್ ಆಗಿದ್ರೆ ಆಭರಣ ಮಾಡಲಿಕ್ಕೆ ಬರಲ್ಲವೋ, ತಾಮ್ರ ಬೆರಕೆ ಮಾಡಬೇಕು. ಇಲ್ಲಿ ನೋಡಿ, ಒಂದು ಕಡೆ ತಾಮ್ರದ ಫ್ಯಾಕ್ಟರಿ ಇದೆ, ಇನ್ನೊಂದು ಕಡೆ ಬಂಗಾರದ ಕೆಜಿಎಫ್. ಈಗ ನಾನು ಬಂಗಾರ ಇಷ್ಟು ತಗೊಂಡೆ, 50% ತಾಮ್ರ ತಗೊಂಡೆ, ತಾಮ್ರದ ಫ್ಯಾಕ್ಟರಿಯಲ್ಲಿ ಬೆರೆಸಿದರೆ, ಬಂಗಾರ ಬೆರೆಸಿದರೆ ಏನಂತ ಕರೀತಾರೆ ಅದನ್ನ? ತಾಮ್ರ ಅಂತಾನೆ ಕರೀತಾರೆ. ತಾಮ್ರಕ್ಕೆ ಬಂಗಾರ ಬೆರೆಸಿದ್ರು ಅಂತಲೇ ಕರೆದು ಹೊರಗೆ ಬಂದದ್ದನ್ನ ತಾಮ್ರ ಅಂತಾನೆ ಕರೀತಾರೆ. ಹೈ ಕ್ವಾಲಿಟಿ ತಾಮ್ರ ಆಗುತ್ತದು ಅಲ್ವಾ? ಹಾಗೆ ಬಂಗಾರದ ಫ್ಯಾಕ್ಟರಿಯಲ್ಲಿ ಬಂಗಾರದ ಕಡ್ಡಿ ಬರ್ತಾ ಇದ್ರೆ ಅದಕ್ಕೆ ತಾಮ್ರ ಬೆರೆಸಿದರೆ ಲೋ ಕ್ವಾಲಿಟಿ ಬಂಗಾರ ಆಗತ್ತ ನೋಡಿ, ವ್ಯವಹಾರ ಹೇಗ್ ಬರುತ್ತೆ ಅಲ್ವಾ? ಹಾಗೆ ಸತ್ವಗುಣ ಚೆನ್ನಾಗಿದೆ, ಅದಕ್ಕೆ ಗಟ್ಟಿತನ ಬರಬೇಕಲ್ಲ. ಈ ರಜೋ ಗುಣ ಸರಿಯಾಗಿ ನೋಡಿ, ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ನಾವು ಆ ಜನಿವಾರ ತಗ್ಗಂಟು ಹಾಕೊಂಡಂತೆ, ತುಂಬಾ ತಗ್ಗಂಟು ಹಾಕೊಂಡು ಅರ್ಥ ಮಾಡಿಕೊಳ್ಳದೆ, ಅಪ್ಪಾ ಇದು ಬಹಳ ಗಟ್ಟಿಯಾದ ವಿಚಾರ ಅಂತ ಹೋಗ್ತೀವಿ. ಸುಲಭ, ಅರ್ಥ ಆಗದೇ ಇರುವ ವಿಚಾರಗಳು ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಸೊಲ್ಯೂಷನ್ ಅಂತ ಇಲ್ಲದಿದ್ರೆ ಅದು ಪ್ರಾಬ್ಲಮೇ ಅಲ್ಲ ಅಂತ ಹೇಳ್ತಾರೆ. ಆದ ಕಾರಣ ಆ ರಜೋಗುಣ ಇದೆ. ಆ ರಜೋಗುಣ ಅದು 12 ಭಾಗವಾಗಿ ಮಾಡಿದ, 12 parts. ಆ 12 ಭಾಗಗಳಲ್ಲಿ 10 ಭಾಗ ರಜೋಗುಣ ಸತ್ವಗುಣಕ್ಕೆ ಬೆರೆಸಿದ, ಮುದ್ದೆ ಮಾಡಿದ. ಅದನ್ನೇನಂತಾರೆ? ಸತ್ವಗುಣಕ್ಕೆ ರಜೋಗುಣ ಬೆರೆಸಿದರೆ ಅದನ್ನೇನಂತ ಕರೀತಾರೆ? ಸತ್ವಗುಣ ಅಂತ ಕರೀತಾರೆ. ರಜೋಗುಣಕ್ಕೆ ಸತ್ವಗುಣ ಬೆರೆಸಿದರೆ ರಜೋಗುಣ. ಅದು ಯಾಕ್ರಿ ಹಾಗೆ? ಎರಡೂ ಒಂದೇ ಅಲ್ಲ. ಎರಡು ನಾನಿವಾಗ ಹೇಳದಿಷ್ಟೇ, ಎರಡೂ ಒಂದೇ ಪರ್ಸೆಂಟೇಜ್ ತಗೊಂಡು ಇದರಲ್ಲಿ ಇದು ಬೆರೆಸಿದ್ರು ಅದರಲ್ಲಿ ಇದು ಬೆರೆಸು ಒಂದೇ ಅಲ್ಲ, ಕರೆಯೋದು ವ್ಯತ್ಯಾಸ ಆಯಿತಲ್ಲ ಅಂದ್ರೆ ಇಷ್ಟು ಅಲ್ಲಿ ಸತ್ವಗುಣದಲ್ಲಿದ್ದ ಭಗವದ್ ರೂಪಗಳು. ಇವಾಗ ನೋಡಿ, ನಾರಾಯಣ ರೂಪದಿಂದ ವಾಸುದೇವ ರೂಪ ಬಂತು. ನಾರಾಯಣ ರೂಪದಿಂದ ವಾಸುದೇವ ರೂಪ ಹೊರಗೆ ಬಂತು. ವಾಸುದೇವ ರೂಪ ಹೊರಬಂತು ಅಂತ ಹೇಳಿದರೆ ಆ ವಾಸುದೇವ ರೂಪ ಹೇಗಿರುತ್ತೆ? ಚಿಕ್ಕ ಚಿಕ್ಕ ನಾರಾಯಣ ರೂಪಗಳಿಂದ ಕೂಡಿಕೊಂಡ ವಾಸುದೇವ ರೂಪ ಹೊರಬರುತ್ತೆ. ಇಲ್ಲಿ ವಾಸುದೇವನಿಂದ ನಾರಾಯಣ ಬಂದ, ಆವಾಗ ಚಿಕ್ಕ ಚಿಕ್ಕ ವಾಸುದೇವ ರೂಪಗಳು ಒಳಗೆ ಇರುತ್ತೆ, ಹೊರಗೆ ಪ್ರಧಾನ ರೂಪ ಯಾವುದು? ನಾರಾಯಣ ರೂಪ. ಹಾಗೆ ಸತ್ವಗುಣದಲ್ಲಿರುವ ಭಗವದ್ ರೂಪ, ರಜೋಗುಣದಲ್ಲಿರುವ ಭಗವದ್ ರೂಪ ಎರಡೂ ಇಟ್ಟುಕೊಂಡರೆ ಈ ರೂಪದಲ್ಲಿ ಇದು ಬೆರಕೆ ಆದರೆ ಏನಾಗುತ್ತೆ? ರಜೋಗುಣದಲ್ಲಿರುವ ರೂಪಗಳೆಲ್ಲ ಅಂದ್ರೆ ಸತ್ವಗುಣದಲ್ಲಿರುವ ರೂಪ ಪ್ರಧಾನವಾಗಿ ನಿಂತು ಅದರೊಳಗೆ ಈ ರೂಪಗಳೆಲ್ಲ ಸೇರಿಬಿಡುತ್ತೆ. ಯಾವ ಕಾರಣ ಇದು? ಸತ್ವಗುಣ ಪ್ರಧಾನ ರೂಪ ನಿಲ್ಲುತ್ತೆ. ಅದೇ ರಜೋಗುಣದಲ್ಲಿ ವಾಸುದೇವ ಸತ್ವಗುಣಕ್ಕೆ ನಿಯಾಮಕ, ಇಲ್ಲಿ ರಜೋಗುಣಕ್ಕೆ ಸಂಕರ್ಷಣ ನಿಯಾಮಕ. ಹಾಗಾದರೆ ಈ ವಾಸುದೇವ ರೂಪಗಳು ಸತ್ವಗುಣವನ್ನ ರಜೋಗುಣದಲ್ಲಿ ಬೆರೆಸಿದರೆ ಏನಾಗುತ್ತೆ ಅಂದರೆ ಸಂಕರ್ಷಣನೊಳಗೆ ವಾಸುದೇವ ರೂಪಗಳು ಸೇರಿಬಿಡುತ್ತೆ. ಪ್ರಧಾನ ರೂಪ ಸಂಕರ್ಷಣ ನಿಲ್ಲತಾನ, ಅದರಕ್ಕೆ ಇದು ರಜೋಗುಣ ಅಂತ ಕರೀತಾರೆ. ಇಷ್ಟು ಒಳಗಿನ ರೂಪದ ವ್ಯಾಪಾರ. ಆ ರೀತಿ ಎರಡೂ ಒಂದೇ ಸೇಮ್ ಪರ್ಸೆಂಟೇಜ್ ತಗೊಂಡ್ರೂ ಕೂಡ ಯಾವ ರೂಪ ಪ್ರಧಾನವಾಗಿ ನಿಲ್ಲುತ್ತೋ ಆ ಪ್ರಕಾರ ಹೋಗುತ್ತೆ. ಹಾಗಾದರೆ ಇಲ್ಲಿ ಸತ್ವಗುಣದಲ್ಲಿ ಹತ್ತು ಇಲ್ಲ, ಯಾವುದು ಸುತ್ತು ಪ್ರಧಾನ ಆಕಾರ ರೂಪ ನಿಲ್ಲುತ್ತೋ ಅದರ ಕ್ರಿಯಾ ಪ್ರಧಾನವಾಗಿ ನಡೆಯುತ್ತೆ. ಎರಡು ರೂಪಗಳಿವೆ, ನಾರಾಯಣ ರೂಪ ಇದೆ, ವಾಸುದೇವ ನೋಡಿ, ವಾಸುದೇವಾತ್ಮಕ ನಾರಾಯಣ, ನಾರಾಯಣಾತ್ಮಕ ವಾಸುದೇವ, ಎರಡು ರೂಪಗಳು ಒಂದೇ ಅಂದರೂ ಕೂಡ ಒಳಗೆ ರೂಪಗಳು ಬೇರೆ, ಹೊರಗೆ ನಿಂತ ರೂಪ ಬೇರೆ, ಈ ರೂಪ ಮಾಡುವ ಕೆಲಸ ಬೇರೆ, ಈ ರೂಪ ಮಾಡುವ ಕೆಲಸ ಬೇರೆ. ಅದು ಭಗವಂತನೇ ಇಟ್ಟ ನಿಯಮ, ಅದರಿಂದ ಆ ವ್ಯತ್ಯಾಸಗಳು. ಸರಿ, ಈಗ ಹತ್ತು ರಜೋಗುಣದ ಪಾಲು ತೆಗೆದು ಸತ್ವಗುಣಕ್ಕೆ ಬೆರೆಸಿದ, ಹಾಗೆ ರಜೋಗುಣದಲ್ಲಿ ಇನ್ನೆಷ್ಟು ಉಳಿಯಿತು? ಎರಡು ಗುಣ ಪಾಲು. ಅದರಲ್ಲಿ ಒಂದನ್ನು ತೆಗೆದ, ತಮೋ ಗುಣಕ್ಕೆ ಬೆರೆಸಿದ, ಅದು ಚೂರು ಗಟ್ಟಿಯಾಗಬೇಕು. ಒಂದು ರಜೋಗುಣದ ಭಾಗ ಹಾಗೇ ಇದೆ. ಈ ಮೂರರಿಂದ ಸೃಷ್ಟಿ ಮಾಡಿದ ಅಂದ್ರೆ ಏನಂತಾರೆ ತನ್ನ ಗುಣವೈಷಮ್ಯ. ಏನದು ಅಂದರೆ ಇದರಲ್ಲಿ ಮೂರು ರೀತಿಯಾದ ಗುಣಗಳು ಬಂದಿದ್ರೂ ಕೂಡ ಮೂರು ಕಡೆ ರಜೋಗುಣವೇ ಎಲ್ಲ ಕಡೆ ಸೇರಿ ಬಂದಿದೆ. ಅದಕ್ಕೆ ಜಗತ್ತು ರಜೋಗುಣ ಪ್ರಧಾನವಾದದ್ದು ಅಂತ ಕರೀತಾರೆ. ಜಗತ್ತಿನ ಸೃಷ್ಟಿ ರಜೋಗುಣ ಪ್ರಧಾನವಾದದ್ದು. ಭಗವಂತ ಮೊದಲು ಸೃಷ್ಟಿ ಯಾವುದನ್ನು ಮಾಡಿದ ಅಂದರೆ ಆ ಗುಣಗಳನ್ನು ಬೆರೆಸಿ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಮಹತ್ತತ್ವವನ್ನು. ಮಹತ್ತತ್ವ ಅಂದರೆ ಪ್ರಧಾನವಾಗಿ ಬ್ರಹ್ಮಾಂಡದ ನಿಯಾಮಕರಾಗಿ ಬ್ರಹ್ಮಾಂಡಾಭಿಮಾನಿಗಳಾಗಿ ಬ್ರಹ್ಮದೇವರು ಬಂದರು ಮಹತ್ತತ್ವಕ್ಕೆ ಅಭಿಮಾನಿಗಳಾಗಿ. ಮಹತ್ತತ್ವ ಎಂಥದ್ದು? ಇಂಥದ್ದು ಅಂದರೆ ರಜೋಗುಣ ಪ್ರಧಾನವಾದ್ದು ಮಹತ್ತತ್ವ ಅಂದರು. ರಜೋಗುಣ ಪ್ರಧಾನವಾದ್ದು ಮಹತ್ತತ್ವ ಅಂದರು. ಆಗ ಮತ್ತು ಸಂಶಯ, ಸತ್ವಗುಣ ಪ್ರಧಾನವಾದ್ದು ಮಹತ್ತತ್ವ ಅಂತ ಹೇಳುತ್ತಾರಲ್ಲ, ರಜೋಗುಣ ಪ್ರಧಾನ ಅಂತ ಹೇಗೆ? ಇದು ನಾನಲ್ಲ, ಗರುಡ ದೇವರು ಪ್ರಶ್ನೆ ಮಾಡುತ್ತಾರೆ ದೇವರನ್ನ. ಕೃಷ್ಣ ಗರುಡ ಪುರಾಣದಲ್ಲಿ ಬರುತ್ತೆ, ಬ್ರಹ್ಮಕಾಂಡದಲ್ಲಿ, ಮೂರು ಕಡೆ ಈ ಗುಣಗಳಲ್ಲಿ ರಜೋಗುಣ ಮೂರು ಕಡೆ ಬೆರಕೆ ಆಗಿ ಬಂತಲ್ಲ, ರಜೋಗುಣ ಪ್ರಧಾನವಾಗಿ ಬಂತು ಅಂತ ಹೇಳಿದರೆ ಮಹತ್ತತ್ವ ಸತ್ವಗುಣ ಪ್ರಧಾನವಲ್ಲ, ಅದು ಹೇಗೆ ಹೇಳುತ್ತಾರೆ? ಆವಾಗ ಹೇಳುತ್ತಾನೆ ಕೃಷ್ಣ, ಮೂರು ಕಡೆ ರಜೋಗುಣದ ಪ್ರಭಾವ ಇರೋದರಿಂದ ರಜೋಪ್ರಧಾನ ಅಂತ ಕರೆದರೂ ಕೂಡ ಸತ್ವಗುಣದ ಪಾಲು ಜಾಸ್ತಿ. ಸತ್ವಗುಣದ ಪಾಲು ಜಾಸ್ತಿ, ಅದಕ್ಕೆ ಇದನ್ನ ಮಹತ್ತತ್ವವನ್ನ ಸತ್ವಗುಣ ಪ್ರಧಾನ ಅಂತಲೂ ಕರೀತಾರೆ. ಹೀಗೆ ಒಂದು ದೃಷ್ಟಾಂತ ಕೊಡಬೇಕಾದರೆ, ನಮ್ಮ ಕಡೆ ಒಂದು ಈ ಮಾಡ್ತಾರ ಐಟಮ್ ಅದು ಖಾರದ ಪೂರಿ ಅಂತ ಮಾಡ್ತಾರಲ್ಲ, ಖಾರದ ಪೂರಿ ಅಲ್ಲ, ನಮಗೆ ಸುಲಭವಾಗಿ ಅರ್ಥ ಆಗ್ಬೇಕಾದ್ರೆ ನಂಬರ್ಗೂ ಬರಬೇಕು. ಏನೋ ಒಂದು ದೃಷ್ಟಾಂತ ಕೊಟ್ಟರೆ ನಮ್ಗೆ ಅರ್ಥ ಆಗುತ್ತಾ, ಅಲ್ಲೇ ಕೂತಿರುತ್ತೆ. ಖಾರದ ಪೂರಿ ಮಾಡಬೇಕು, ಮಾಮೂಲು ಪೂರಿ ಬೇರೆ, ಗೋಧಿ ಹಿಟ್ಟು ತಗೊಳ್ತೀರಾ ಪೂರಿ ಮಾಡ್ತೀರಾ? ಅಲ್ಲ ಇವಾಗ ಬರಲ್ಲ ಗೊತ್ತ, ಹೇಳ್ತಾ ಇದ್ದೀನಿ ಅಷ್ಟೇ. ಗೋಧಿ ಹಿಟ್ಟು, ಚೂರು ಖಾರದ ಪುಡಿ, ಉಪ್ಪು, ಮಿಕ್ಕ ಪದಾರ್ಥ ಪಕ್ಕಕ್ಕಿಡಿ. ಮೇನ್ ಐಟಮ್ಸ್ ಮೂರೇ ಅಲ್ಲ, ಮೂರು ಹಾಕಿ ಮಾಡ್ತೀರಾ. ಆದರೆ ಪೂರಿ ಮಾಡಿದ್ದು ಯಾವುದ್ರಿಂದ? ಗೋಧಿ ಹಿಟ್ಟಿಂದ. ಅದೇ ಜಾಸ್ತಿ ಇದೆ, ಗೋಧಿ ಹಿಟ್ಟಿನ ಪೂರಿ ಅಂತ ಹೇಳಬೇಕಪ್ಪ. ಖಾರ ಎಷ್ಟು ಹಾಕ್ತೀರಾ? ಎಷ್ಟೇ ಹೆಸರೇನು ಬಂತು, ಖಾರದ ಪೂರಿ ಅಂತ. ಹಾಗೆ ಇಡೀ ಮಹತ್ತತ್ವ, ಅದರಲ್ಲಿ ಸತ್ವಗುಣ ತುಂಬಾ ಇದ್ರೂ ಕೂಡ ಯಾವುದು ಪ್ರಧಾನವಾಗಿ ಗಟ್ಟಿ ಮಾಡಲಿಕ್ಕೆ ಸೇರಿಸಿದರೋ ಅದರ ಬೇಸಲ್ಲಿ ರಜೋಗುಣ ಪ್ರಧಾನ ಮಹತ್ತತ್ವ ಅಂತ ಕರೆದ್ರು ಅಷ್ಟೇ. ಇನ್ನು ಹೇಗೆ ಬರೆಸಿದ ಸ್ವಾಮಿ? ಹತ್ತು ಭಾಗ ಸತ್ವಗುಣಕ್ಕೆ ಬೆರೆಸಿದ, ಒಂದು ಭಾಗ ತಮೋಗುಣಕ್ಕೆ ಬೆರೆಸಿದ, ಒಂದು ಭಾಗ ಹಾಗೆ ಇತ್ತ ಅಂತ ಹೇಳಿದರು. ಸರಿ, ಅದು ಹೇಗೆ? ನಾನು ಬೇಕಾದ್ರೆ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಅದೇ ದೃಷ್ಟಾಂತ, ಖಾರದ ಪುಡಿ ಭಾಗ ಮಾಡಿ ಚೂರು ಭಾಗ ತೆಗೆದಿಟ್ಟು ಅದನ್ನು ಹನ್ನೆರಡು ಭಾಗ ಮಾಡಿ, ಹನ್ನೆರಡು ಭಾಗನೇ ಮಾಡಿ ಹತ್ತು ಭಾಗ ಗೋಧಿ ಹಿಟ್ಟಿನ ಜೊತೆಗೆ ಕಲಸಿಬಿಡಿ. ಕಲಸಿ ನೀವು ಪೂರಿ ಆಗ್ಲಿಕ್ಕೆ ಚೆನ್ನಾಗಿ ನೆನೆಸಿಡ್ತೀರಲ್ಲ ನಾದಿ, ಹಾಗೆ ಇಟ್ಟುಬಿಡಿ. ಈ ಒಣ ಖಾರದ ಪುಡಿ ಚೂರು ಹಾಗೆ ಇರಲಿ, ಉಪ್ಪಿನ ಜೊತೆ ಚೂರು ಕಲಸಿ. ಅಲ್ಲ ಬೇಕಾದ್ರೆ ಮಾಡಿ ನೋಡಿ, ಇವತ್ತ ಮುಗಿದ ಮೇಲೆ ಟೇಸ್ಟ್ ಬೇರೆ ಇರುತ್ತೆ. ನೀವು ಮಾಮೂಲಾಗಿ ಎಲ್ಲಾ ಒಟ್ಟಿಗೆ ಬೆರೆಸಿ ಖಾರದ ಪುಡಿ ಹಾಕಿ ಮಾಡೋದಕ್ಕೂ ಇದಕ್ಕೂ ವ್ಯತ್ಯಾಸ ಬೇರೆ ಇರುತ್ತೆ. ದೇವರು ಮಾಡಿದ್ದೇನು, ಈ ರಜೋಗುಣ ಹಾಗೆ ಇಟ್ಟು, ಸತ್ವಗುಣ ಹಾಗೆ ಇಟ್ಟು, ತಮೋ ಗುಣ ಹಾಗೆ ಇಟ್ಟು ಮೂರು ಮುದ್ದೆ ಮಾಡಿದ್ರು ಒಂದೇ, ಅಥವಾ ಇದರಿಂದ ಹತ್ತು ಭಾಗ ತೆಗೆದ ಸೇರಿಸಿ ಒಂದು ಇದಕ್ಕೆ ಸೇರಿಸಿ ಒಂದು ಸಪರೇಟ್ ಆಗಿಟ್ಟು ಮತ್ತು ಮುದ್ದೆ ಮಾಡಿದ್ರು ಅದೇ ಬರಬೇಕಲ್ಲ. ಏನು ಮಾಡಿದ್ರು ಒಂದೇ, ಯಾಕೆ ಮಾಡಿದ ಅಂತ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬರೆದಿದ್ರೆ ಅಡ್ಡಿ ಇಲ್ಲ, ಚೆನ್ನಾಗಿರ್ತೇವೆ. ಪ್ರಶ್ನೆ ಬಂದ್ರೆ ತೊಂದರೆ. ಅದಕ್ಕೆ ಹೇಳ್ತಾರೆ, ಈ ಖಾರದ ಪುಡಿ ಇದೆಯಲ್ಲ ಗೋಧಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಕಲಸಿಡಿ. ಆ ಚೆನ್ನಾಗಿ ಒಂದು ಗಂಟೆ ನೆಂದ ಮೇಲೆ ಅದರಿಂದ ಪೂರಿಯೋ ಏನ್ ಮಾಡ್ತೀರೋ ಮಾಡಿ ಅದನ್ನ ಸಪರೇಟ್ ಆಗಿ ಇಟ್ಟುಬಿಡಿ ಒಂದೆರಡು. ಇನ್ನ ಈ ಕಲಸಿದ ಗೋಧಿ ಹಿಟ್ಟಿಗೆ ಕಲಸದೇ ಇರುವ ಖಾರದ ಪುಡಿ ಇದೆಯಲ್ಲ, ಆಗಾಗ ಕಲಸಿ ಒಂದೊಂದಕ್ಕೆ ಬೆರೆಸಿ ಮಾಡಿ, ಅದರ ರುಚಿಯೇ ಬೇರೆ ಇರುತ್ತೆ. ಈ ಖಾರ ಪುಡಿ ನೆಂದಾಗ ಅದರ ರುಚಿ ಬೇರೆ, ಆಗಾಗ ಕಲಿಸಿದರೆ ಮಾಡಿದರೆ ರುಚಿ ಬೇರೆನೇ ಬರುತ್ತೆ. ಹಾಗೆ ಉಪ್ಪಿಗೆ, ಈ ಖಾರಕ್ಕೆ ಉಪ್ಪು ಸೇರಿಸ್ತಾರಲ್ಲ, ಆ ನೀವು ಮಾವಿನಕಾಯಿ ತಿಂತೀರಲ್ಲ ಹೆಚ್ಚಿ, ಬರೇ ಉಪ್ಪಿಗೆ ತಿನ್ನೋದೊಂದೇ, ಖಾರದ ಪುಡಿ ಅದ್ದುಕೊಂಡು ತಿನ್ನೋದೊಂದು ಅದಲ್ಲದೆ, ಎರಡು ಇಟ್ಟುಕೊಳ್ಳೋಣ, ಖಾರದ ಪುಡಿ ಉಪ್ಪು. ಒಂದು ಕಡೆ ಉಪ್ಪು ಖಾರ ಬೆರೆಸಿದ್ದು ಬೇರೆ ಇದೆ, ಬೆರೆಸಿದ್ದು ಬೇರೆ ಇದೆ. ಒಂದು ಇದು ಸಪರೇಟು ಅಂದ್ರೆ ಸಪರೇಟ್ ಆಗಿ ಅದ್ದು ತಿನ್ನೋಣ ಖಾರದಲ್ಲಿ ಉಪ್ಪಿನಲ್ಲಿ, ಇನ್ನೊಂದು ಎರಡು ಬೆರೆಸಿದ್ರಲ್ಲಿ ಅದ್ದು ತಿನ್ನೋಣ, ರುಚಿ ಬೇರಿರುತ್ತಾ ಇಲ್ವಾ ಹೇಳಿ, ತಿಂದವ್ರಿಗೆ ಗೊತ್ತು. ಹೌದಾ, ಅದೇ ಸ್ವಾಮಿ ಮಾಡಿದ. ಅಂದರೆ ಇಷ್ಟೇ, ಅಲ್ಲಲ್ಲಿ ತನ್ನ ರೂಪಗಳಿಂದ ಆಯಾ ಗುಣ ಪ್ರಕಟ ಮಾಡುತ್ತಾ ಹೊರಡತಾನೆ ಅಷ್ಟೆ. ಇವಾಗ ಹೇಳಿದನಲ್ಲ, ಸತ್ವಗುಣದಲ್ಲಿ ರಜೋಗುಣ ಬೆರೆತಾಗ ಅಲ್ಲಿ ವಾಸುದೇವ ರೂಪದ ಕಾರ್ಯ ಆಗ್ತಾ ಇರುತ್ತೆ. ಹಾಗೆ ಸಂಕರ್ಷಣನ ಕಾರ್ಯ, ರಜೋಗುಣನ ಕಾರ್ಯವು ಎರಡೂ ಒಟ್ಟೊಟ್ಟಿಗೆ ಸೇರಿ ಆಗ್ತಾ ಇರುತ್ತೆ. ಹಾಗೆ ಬರೇ ರಜೋಗುಣ ಸೇರಿದರೆ ಮೇಲಕ್ಕೆ, ಅಲ್ಲಿ ಬರೀ ಸಂಕರ್ಷಣನ ಕಾರ್ಯ ಆಗ್ತಾ ಇರುತ್ತೆ. ಇನ್ನ ಇಲ್ಲಿ ತಮೋಗುಣ ಅಂದರೆ ಅಲ್ಲಿ ವಿಶೇಷವಾಗಿರತಕ್ಕಂಥ ಅನಿರುದ್ಧನ ಕಾರ್ಯ ಆಗ್ತಾ ಇರುತ್ತೆ. ಆ ಅನಿರುದ್ಧನ ಕಾರ್ಯ ಆಗುವಾಗ ಅಲ್ಲಿ ಸಂಕರ್ಷಣ ಸೇರಿದರೆ ಅದು ಆಗುವ ಕಾರ್ಯ ಬೇರೆ. ಅದಕ್ಕೆ ಹೇಳುತ್ತಾರೆ, ಒಂದೊಂದು ರೂಪದಿಂದ ಒಂದೊಂದು ರೀತಿಯಾಗಿ ಭಗವಂತ ತನ್ನ ಶಕ್ತಿಯನ್ನ ಕಾರ್ಯವನ್ನ ಪ್ರಕಟ ಮಾಡುತ್ತಾನೆ, ಅದು ಬೇರೆ 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 ಆಗಿರುತ್ತೆ ಎಂಬುದನ್ನ ತಿಳಿಸಿಕೊಡ್ತಾರೆ. ಹಾಗಾದರೆ ರಜೋಗುಣ ಹನ್ನೆರಡು ಭಾಗ ಆಗಿ, ಹನ್ನೆರಡು ಭಾಗ ಆಗಿ ಅದರಲ್ಲಿ ಹತ್ತು ಭಾಗ ಸತ್ವಗುಣ, ಒಂದು ಭಾಗ ತಮೋಗುಣ, ಒಂದು ಭಾಗ ಹಾಗೆ ಉಳಿಯುತ್ತಲ್ಲ, ಇದರಿಂದ ಜಗತ್ತು ಕಟ್ಟಿದನಲ್ಲ ಭಗವಂತ, ಆ ಕಟ್ಟಿದ ಜಗತ್ತು ಇಂಥ ಮೂರು ಗುಣಗಳಿಂದ ತುಂಬಿದ್ದು, ಜಗತ್ತು ಒಡೆದಾಗ, ಪ್ರಳಯ ಕಾಲ ಬಂದಾಗ ಆ ಎಲ್ಲಾ ಗುಣಗಳು ಮತ್ತ ತಿರುಗಿ ಮೂಲ ಪ್ರಕೃತಿಯಲ್ಲಿ ಸೇರಿಬಿಡುತ್ತೆ. ಹೇಗೆ? ಸತ್ವಾಂಶ, ರಜೋ ಅಂಶ, ತಮೋ ಅಂಶಗಳಾಗಿ ಸೇರಿಬಿಡುತ್ತೆ. ಇದು ದೇವರು ಮಾಡುವ ಸೂಕ್ಷ್ಮ ಪ್ರಕೃತಿಯಿಂದ ವ್ಯಕ್ತಾವ್ಯಕ್ತ ಪ್ರಕೃತಿ, ವ್ಯಕ್ತಾವ್ಯಕ್ತ ಪ್ರಕೃತಿಯಿಂದ ವ್ಯಕ್ತ ಪ್ರಕೃತಿ ತಯಾರು ಮಾಡುವ ರೀತಿ. ದೃಷ್ಟಾಂತ ಕೊಟ್ಟಿದ್ದೆ ಅಂತ ಕಾಣುತ್ತೆ. ಯಾವುದು? ಅಡಿಗೆಯವರು ಬಂದಿದ್ರು, ಧನಿಯ ಮೆಣಸಿನಕಾಯಿ ಎಲ್ಲ ಇಟ್ಟಿದ್ರು, ಅವರೇನು ಮಾಡಿದರು, ಅದು ಬಳಸಿದರು, ಹುಳಿ ಪುಡಿ, ಸಾರಿನ ಪುಡಿ, ಗೊಜ್ಜಿನ ಪುಡಿ ಅದೆಲ್ಲ ಮಾಡಿದರು, ಅದು ಬಳಸಿ ಹುಳಿ ಸಾರು ಎಲ್ಲ ಮಾಡಿದರು. ಹುಳಿ ಸಾರು ವ್ಯಕ್ತ ಪ್ರಕೃತಿ, ಹುಳಿ ಪುಡಿ ಸಾರಿನ ಪುಡಿ ಮಧ್ಯೆ ಬಂತು ವ್ಯಕ್ತಾವ್ಯಕ್ತ ಪ್ರಕೃತಿ. ಅವ್ಯಕ್ತ ಅಂದರೆ ಈ ಧನಿಯ ಮೆಣಸು ಎಲ್ಲ ಸೇರಿದ್ದು ಆ ಥರ ಅಲ್ವಾ? ನಮ್ಗೆ ಸುಲಭವಾಗಿ ಅರ್ಥ ಆಗಬೇಕಾದ್ರೆ ನಮಗೆ ದೃಷ್ಟಾಂತ ನಮ್ಗೆ ತಕ್ಕಂತೆ ಇರಬೇಕು. ಸುಮ್ಮನೆ ಏನೋ ಕೊಟ್ಬಿಟ್ರೆ ನಮ್ಗೆ ಅರ್ಥ ಆಗಲ್ಲಪ್ಪ. ಅದಕ್ಕೆ ಶಾಸ್ತ್ರ ಎಷ್ಟು ನಮ್ಮವರೆಗೂ ಬರುತ್ತೆ, ನಮ್ಮ ತಲೆಯಲ್ಲಿ ತೋರಿ ಅನುಷ್ಠಾನ ಆಗುವ ಪರ್ಯಂತ ನಮ್ಮ ಹಿಂದೆ ಇರುತ್ತೆ. ಅದನ್ನು ಹೇಳ್ತಾರೆ. ಈಗ ಮತ್ತು ಪ್ರಶ್ನೆ, ಎಲ್ಲಾ ಕಡೆ ಹೋಗುವಾಗ ತಲೆಯಲ್ಲಿರಬೇಕು, ಇದು ಯಾಕೆ ಹೇಳ್ತಾ ಇದ್ದಾರೆ ನಮಗೆ, ಯಾಕೆ ಹೇಳ್ತಾ ಇದ್ದಾರೆ ಎಂಬ ಪ್ರಶ್ನೆ ಬೇಕಲ್ಲ. ಏನೋ ಒಂದು ಗಂಟೆ ಸೃಷ್ಟಿ ಕುರಿತು ಹೇಳಿದರು, ಮುಂದೇನು? ಗೋವಿಂದ ಅಲ್ಲ, ಈ ಸೃಷ್ಟಿ ಕುರಿತು ತಿಳ್ಕೊಂಡು ಈ ಜಗತ್ತನ್ನೆಲ್ಲ ಭಗವಂತ ಮೂರು ಗುಣಗಳಿಂದ ಹೀಗೆ ಕಟ್ಟಿದ ಅಂತ ತಿಳಿದರೆ, ಆ ಮೂರು ಗುಣಗಳಿಂದ ತಯಾರಾದದ್ದೇ ನನ್ನ ದೇಹ, ಆ ಮೂರು ಗುಣಗಳಲ್ಲಿ ಭಗವದ್ ರೂಪಗಳು ಹೇಗೆ ನಿಂತಿದೆ ಎಂಬುದು ತಿಳ್ಕೊಂಡು ನಿತ್ಯ ನಮ್ಮ ಶರೀರದಲ್ಲಿರುವ ಮೂರು ಗುಣಗಳಲ್ಲಿ ಭಗವದ್ ರೂಪಗಳನ್ನು ಯಾರು ಸತತ ಚಿಂತನೆ ಮಾಡುತ್ತಾ ಬರ್ತಾರೆ, ಅಲ್ಲಿರುವ ಆ ಮೂರು ಗುಣಗಳಲ್ಲಿರುವ ಭಗವದ್ ರೂಪವೇ ನಮಗೆ ಮೂರು ಗುಣಗಳ ಅಂಟನ್ನು ಕಳೆಯುತ್ತಾ ಬರುತ್ತೆ. ಇದನ್ನು ನಾವು ಚಿಂತನೆ ಮಾಡಲೇಬೇಕು. ಎಷ್ಟು ಕಾಲ? ಉಸಿರಾಡುವಷ್ಟು ಕಾಲ ಮಾಡಿದರೆ ಸಾಕು, ಹೆಚ್ಚು ಕಾಲ ಬೇಡ. ಎಷ್ಟು ಕಾಲ ಉಸಿರಾಟ ಇರುತ್ತೆ ಅಷ್ಟು ಕಾಲ ಮಾತ್ರ ಮಾಡಿದರೆ ಸಾಕು. ಸರಿ, ಇದನ್ನೇ ಹೇಳುತ್ತಾ ಇದ್ದಾರೆ. ತದನಂತರ ಈ ಮೂರು ಗುಣಗಳು ಬಂತಲ್ಲ, ಈ ಮೂರು ಗುಣಗಳ ಜೊತೆಗೆ ಭಗವಂತನೂ ಮೂರು ಗುಣಗಳ ನಿಯಾಮಕನಾಗಿ ಹೊರಟು ಬಂದ. ಯಾವ ಯಾವ ರೂಪಗಳಿಂದ? ವಿಶ್ವ, ತೈಜಸ, ಪ್ರಾಜ್ಞ ಅಂತ ಮೂರು ರೂಪಗಳಿಂದ ಹೊರಬರುತ್ತಾ ಇದ್ದಾನೆ. ಆತನ ಜೊತೆಗೆ ಶ್ರೀ ಭೂ ದುರ್ಗಾ ರೂಪದಿಂದ ತಾಯಿ ಕೂಡ ಬರ್ತಾ ಇದ್ದಾಳೆ. ಕಾಂಬಿನೇಷನ್ ಒಂದೇ, ಸ್ಟ್ರಕ್ಚರ್ ಬೇರೆ. ನಂತರ ಪ್ರಶ್ನೆಗಳು ಬರುತ್ತಲ್ಲ, ತುಂಬಾ ಪ್ರಶ್ನೆಗಳು ಬರ್ತಾ ಇರುತ್ತೆ. ಇಲ್ಲಿ ಪ್ರಶ್ನೆಗಳು ಬರುವುದು ಒಂದಾದರೆ ಉತ್ತರ ಕೊಡುವುದು ದೊಡ್ಡ ಪ್ರಶ್ನೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ದೊಡ್ಡ ಪ್ರಶ್ನೆ. ಉತ್ತರ ಕೊಡೋ ಕಡೆ ಯಾರು ಕೊಡಬೇಕು ಅಂತ ಅದೊಂದು ಪ್ರಶ್ನೆ. ಅಂದರೆ ಯಾರಿಗೆ ಅಧ್ಯಯನ ಮಾಡುವಾಗ ತುಂಬಾ ಸಂಶಯಗಳು ಬಂದಿರುತ್ತೋ, ಯಾರು ಚೆನ್ನಾಗಿ ಅದನ್ನು ಕ್ಲಾರಿಫೈ ಮಾಡಿಕೊಂಡಿರ್ತಾರೋ ಅವರು ಕೂತರೆ ಕೂತವರ ಸಂಶಯ ಅವ್ರಿಗೆ ಅರ್ಥ ಆಗುತ್ತೆ. ಹೌದಪ್ಪ ಈ ಸಂಶಯ ಬಂತು, ಇಲ್ಲದಿದ್ರೆ ಏನು ಸಾಮಾನ್ಯ ಏನಾಗುತ್ತೆ ಅಂದರೆ ನೀವು ಮಾಡುವ ಪ್ರಶ್ನೆಗಳು ಈ ಹಂತದಲ್ಲಿ ಕೂತವರಿಗೆ ಸಿಲ್ಲಿ ಕ್ವಶನ್ಸ್ ಅಂತ ಅನ್ಸುತ್ತೆ. ಏನಪ್ಪ ಚಿಕ್ಕ ಚಿಕ್ಕ ಇಂಥ ಕ್ವಶನ್ಸ್ ಹಾಕ್ತಾರಲ್ಲ ಅಂತ, ಅದೇನಂತಾರೆ ಆಂಗ್ಲದಲ್ಲಿ ಇರಿಟೇಷನ್ ಅಂತ ಬರ್ತಾ ಇರುತ್ತೆ, ಸಾಕು ಸುಮ್ಮನೆ ಏನು ಕೇಳಬೇಡಿ ಅಂತ. ಆದರೆ ಅದು ಸರಿಯಲ್ಲ, ಯಾಕೆಂದ್ರೆ ಆ ಚಿಕ್ಕ ಪ್ರಶ್ನೆಯೇ ಯಾಕೆ ಅವರಿಗೆ ಅರ್ಥ ಆಗಲಿಲ್ಲ, ಇವರಿಗೆ ಅರ್ಥ ಆಯ್ತೋ ಅವರಿಗೆ ಅರ್ಥ ಆಗಲಿಲ್ಲ, ಇಡೀ ಎಲ್ಲರಿಗೂ ಅರ್ಥ ಆಗಿದ್ರು ಒಬ್ಬರಿಗೆ ಅರ್ಥ ಆಗಿರಲ್ಲ. ಅವ್ರು ಕೇಳ್ತಾರೆ ನೋಡ್ರಿ ನಮ್ಗೆ ಅರ್ಥ ಆಗಿಲ್ಲ ಅಂತ, ಅವ್ರು ನೋಡಿ ನಿಮ್ಗೆ ಎಷ್ಟಕ್ಕ ಹೇಳಿದ್ರೆ ಅರ್ಥ ಆಗಲ್ಲ ಹೋಗ್ರಿ ಅಲ್ಲ. ಯಾಕಂದ್ರೆ ಅರ್ಥ ಆಗಲಿಕ್ಕೆ ಬೇಕಾದ ಪುಣ್ಯ ಇಲ್ಲ, ಅರ್ಥ ಆಗದೇ ಇರಲಿಕ್ಕೆ ಬೇಕಾದ ಪಾಪ ಕೂತಿದೆ ಅಂತ ಅರ್ಥ. ಮತ್ತೇನು ಮಾಡಬೇಕು, ಇಲ್ಲಿ ಕೂತವರ ರೆಸ್ಪಾನ್ಸಿಬಿಲಿಟಿ ಅದು, ಅವರ ಪಾಪ ಕರಗುವವರೆಗೂ ಹೇಳ್ತಾ ಇದ್ದು ಅದನ್ನು ಕರಗಿಸಿ ನಂತರ ಅವರನ್ನು ಹಾದಿಗೆ ಕರಕೊಂಡು ಬರಲಿಕ್ಕೆ ಗುರು ಅಂತ ಕೂಡಿಸ್ತಾರೆ ಈ ಸ್ಥಾನ ಅಂತದ್ದು. ಸುಮ್ಮನೆ ಅಲ್ಲ, ಯಾರ್ಯಾರು ಸಂಶಯ ಬರುತ್ತೋ ಎಷ್ಟು ಬೇಕಾದರೂ ಕೇಳಿ, ಎಷ್ಟು ಸಂಶಯ ಬಂದರೂ ಕೇಳಿ. ವಿದ್ಯಾಮಾನ್ಯರು ಈ ಪೀಠದ ಯಜಮಾನರು ಬೇಜಾರಸ್ವಾಮಿ ಗುರುಗಳು ಅವರು ಹೇಳ್ತಾ ಇದ್ರು, ಪಾಠದ ಕಾಲಕ್ಕೆ ಪ್ರವಚನದ ಕಾಲಕ್ಕೆ ನಿಮಗೆ ಸಂಶಯವೇ ಬಂದಿಲ್ಲವಾ, ನೀವು ಕೇಳತಾ ಇದ್ದೀರಾ ಇಲ್ಲವಾ ಅನ್ನುವ ಸಂಶಯ ನಮಗೆ ಬರುತ್ತೆ ಅಂತ. ಸರಿಯಾಗಿ ಕೇಳಿದರೆ ಸಂಶಯ ಬರಲೇಬೇಕು, ಸಂಶಯವೇ ಬರಲಿಲ್ಲ ನಿಮ್ಮ ಮೇಲೆ ಸಂಶಯ ನಮ್ಗೆ ಬರುತ್ತೆ. ಇವರು ಬರೀ ಕೇಳಿಬಿಡುತ್ತಾ ಇದ್ದಾರೆ, ಆಲೋಚನೆ ಮಾಡುತ್ತಾ ಇಲ್ಲ. ಒಳ್ಳೆಯದು. ಮುಂದೆ ಮಹತ್ತತ್ವ ಅದನ್ನು ಸೃಷ್ಟಿ ಮಾಡುತ್ತಾ ಇದ್ದಾನೆ ಭಗವಂತ. ಅದರಲ್ಲಿ ಮೊದಲು ಮೂರು ಗುಣಗಳು ತಗೊಂಡಲ್ಲ, ಆ ಮೂರು ಗುಣಗಳಲ್ಲಿ ಸತ್ವಗುಣದ ಪ್ರಭಾವವನ್ನು ಹೇಳ್ತಾ ಇದ್ದಾರೆ. ತತ್ರ ಸತ್ವಂ ಸತ್ವಗುಣ ಅತಿಶ್ವೇತಂ ಶುದ್ಧವಾದ್ದು ಬಿಳಿಯಾದ್ದು. ಇನ್ನ ರಜಃ ಶಬಲಂ ತಮಸ್ಸು ಕಪ್ಪಾದ್ದು, ರಜೋಗುಣ ಎರಡೂ ಬೆರಗೆ ಆದ್ದು, ಮಿಕ್ಸ್ಚರ್ ಎರಡೂ ಇರುತ್ತೆ. ಅಲ್ಲಿ ರಜಸ್ಸಿನಿಂದ ಬಂದಿರತಕ್ಕಂಥ ವಿಶೇಷವಾಗಿರತಕ್ಕಂಥ ದಶರಜೋಭಾಗೈ ಸಹಾಗಮದಾಭ್ಯಾಂ, ಇಲ್ಲಿ ಮಹತ್ತತ್ವ ಏನಾಯಿತು, ಸತ್ವಗುಣ ಹತ್ತು ಭಾಗದ ರಜೋಗುಣ, ಒಂದು ರಜೋಗುಣ ಮತ್ತು ತಮೋಗುಣ, ಅದರಲ್ಲೂ ಮತ್ತು ರಜೋಗುಣ ಸೇರಿತ್ತು. ಇದರಿಂದೆಲ್ಲ ಸೇರಿದರೆ ಮಹತ್ತತ್ವ ಬಂತು. ಮಹತ್ತತ್ವಕ್ಕೆ ಅಭಿಮಾನಿ ಯಾರು, ಬ್ರಹ್ಮ ವಾಯು ಪ್ರಕೃತಿ ಶ್ರದ್ಧಾ ಸರಸ್ವತಿ ಭಾರತೀಯರು. ನಂತರ ಆ ಇಬ್ಬರ ವಿಶೇಷವಾಗಿ ಅಂದರೆ ತತ್ವ ನಿಯಾಮಕ ದೇವತ, ಅದಕ್ಕೆ ಹೇಳ್ತಾರೆ ತದುಭಯ ಸತ್ತಾದಿ ಪ್ರದತ್ವೇನ, ತತ್ವಕ್ಕೂ ಸತ್ತ ಈ ಎಕ್ಸಿಸ್ಟೆನ್ಸ್ ಇರುವಿಕೆ ಕೊಡಬೇಕು, ತತ್ವಾಭಿಮಾನಿಗಳಿಗೂ ತಾಕತ್ತು ಕೊಡಬೇಕು. ಅದಕ್ಕಾಗಿ ಸ್ವಾಮಿ ಇಬ್ಬರಲ್ಲೂ ಪ್ರವೇಶ ಮಾಡಿದ. ಯಾವ ರೂಪದಿಂದ, ವಾಸುದೇವನಾಗಿ ಬಂದ ಅಂತ ಹೇಳ್ತಾ ಇದ್ದಾರೆ. ಇನ್ನ ತದನಂತರ ಮಹತ್ತತ್ವದಿಂದ ಯಾವ ತತ್ವ ಬಂತು, ಅಹಂಕಾರ ತತ್ವ. ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾಗಿ ಗರುಡ ಶೇಷ ರುದ್ರರು ಬಂದರು. ಭಗವಂತ ಸಂಕರ್ಷಣನಾಗಿ ಗರುಡ ಶೇಷ ರುದ್ರರಲ್ಲಿ ಒಂದು ರೂಪದಿಂದ ನಿಂತ, ಆ ತತ್ವದಲ್ಲೂ ನಿಂತ ಅಂತ ಹೇಳ್ತಾ ಇದ್ದಾರೆ. ತತ್ವದಲ್ಲಿ ನಿಂತು ತತ್ವಾಭಿಮಾನಿಗಳಲ್ಲಿ ನಿಂತು ತತ್ವಾಭಿಮಾನಿಗಳ ಮೂಲಕ ತತ್ವವನ್ನು ವೆಚ್ಚ ಮಾಡಿಸ್ತಾನೆ, ಇದು ಆತನ ಕಾರ್ಯ. ನಂತರ ಅಹಂಕಾರ ತತ್ವದಲ್ಲಿ ವಿಶೇಷವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ, ಆ ಅಹಂಕಾರ ತತ್ವದಲ್ಲೂ ಸತ್ವಭಾಗ ರಜೋಭಾಗ ತಮೋಭಾಗ ಅಂತಿರುತ್ತೆ. ಅಲ್ಲಿರತಕ್ಕಂಥ ತಮೋಭಾಗದಿಂದ ಬುದ್ಧಿತತ್ವ, ಇಲ್ಲಿ ತಮೋಭಾಗ ಅಂದ್ರೆ ಪ್ಯೂರ್ ತಮ ಎಲ್ಲೂ ಇಲ್ಲ, ಎಲ್ಲ ಮಿಕ್ಸ್ಚರ್ 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 ಆಗಿ ಬರ್ತಾ ಇದೆ. ಆ ತಮೋಭಾಗದಿಂದ ಬುದ್ಧಿತತ್ವ, ಅದಕ್ಕೆ ಅಭಿಮಾನಿನಿ ಯಾರು ಅಂದ್ರೆ ಸೌಪರ್ಣಿ ವಾರುಣಿ ಗಿರಿಜಾ. ಪ್ರದ್ಯುಮ್ನಾಗಿ ತತ್ವಾಭಿಮಾನಿಗಳ ನಿಯಾಮನ ಮಾಡಲಿಕ್ಕೆ ಹೊರಟ ಭಗವಂತ. ಆ ಬುದ್ಧಿ ತತ್ವದ ಒಳಗಿರತಕ್ಕಂಥ ತಮೋಭಾಗದಿಂದ ಮನಸ್ತತ್ವ ಇಂದ್ರಿಯ ರೂಪವಾದಂಥ ಬುದ್ಧಿ. ಇಲ್ಲಿ ಬುದ್ಧಿ ತತ್ವ ಬೇರೆ, ಬುದ್ಧಿ ಇಂದ್ರಿಯ ಬೇರೆ, ಮನಸ್ತತ್ವ ಬೇರೆ, ಮನಃ ಇಂದ್ರಿಯ ಬೇರೆ, ಆ ರೀತಿ ಹೇಳ್ತಾ ಇದ್ದಾರೆ. ನಂತರ ಇಂದ್ರಾದಿ ಮನೋಭಿಮಾನಿಗಳೆಲ್ಲ ಅಲ್ಲಿಗೆ ಬರ್ತಾ ಇದ್ದಾರೆ. ನಂತರ ಭಗವಂತ ಅನಿರುದ್ಧ ನಾಮಕನಾಗಿ ತಾನು ವಿಶೇಷವಾಗಿ ಹೊರಗೆ ಮೆಟೀರಿಯಲ್ ರಾ ಮೆಟೀರಿಯಲ್ ಸೂಕ್ಷ್ಮವಾದ್ದೆಲ್ಲ ಬರ್ತಾ ಇದೆ. ಇನ್ನ ಮನಸ್ತತ್ವದಲ್ಲೂ ಕೂಡ ಅಂಶತ್ರಯಮಸ್ತಿ, ಮೂರು ಅಂಶಗಳಿವೆ. ಅಲ್ಲಿ ಪ್ರಚುರ ಸತ್ವಾಂಶದಿಂದ, ಮನಸ್ತತ್ವದ ಪ್ರಚುರ ಸತ್ವಾಂಶ ಪ್ರಚುರವಾದ್ದರ ಭಾಗದಿಂದ ವೈಕಾರಿಕ ಅಂತ ಹೆಸರಿರತಕ್ಕಂಥ ದೇವತೆಗಳ ದೇಹಗಳು ಮತ್ತು ಇಂದ್ರಿಯ ರೂಪವಾದಂಥ ಮನಸ್ಸಿನ ಸೃಷ್ಟಿ. ನಂತರ ಅಲ್ಲಿಂದ ವಿಶೇಷವಾಗಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಇವೆಲ್ಲವನ್ನು ಕೂಡ ಸೃಷ್ಟಿ ಮಾಡುತ್ತಾರೆ ಅಲ್ಲಿಂದ. ತದನಂತರ ಪಂಚ ತನ್ಮಾತ್ರಗಳು, ಅವುಗಳಿಂದ ಪಂಚಭೂತಗಳು ಅಂತ ಬರ್ತಾ ಇವೆ ಅಂತ ತಿಳಿಸಿಕೊಟ್ರಿಲ್ಲಿ. ಅಹಂಕಾರ ತತ್ವದಲ್ಲೂ ಕೂಡ ಮೂರು ಭಾಗ, ವೈಕಾರಿಕ ತೈಜಸ ತಾಮಸ ಪ್ರಭೇದದಿಂದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವ್ಯಕ್ತ ಮೊದಲಾದ ತತ್ವಗಳೆಲ್ಲ ಈ ಗುಣಗಳಿಂದ ಬಂತು ಅಂತ ಹೇಳ್ತಾರಲ್ಲ, ಈ ತತ್ವಗಳು ಬೇರೆ ಇವೆಯ ಅಥವಾ ಗುಣಗಳೇ ತತ್ವಗಳಾದವ ಅಂದ್ರೆ ಇಲ್ಲ, ತತ್ವಗಳು ಸೂಕ್ಷ್ಮವಾಗಿ ಅನಾದಿಯಿಂದ ಇದ್ದೇ ಇವೆ, ಆ ತತ್ವಗಳನ್ನು ಬೆಳೆಸಿದ್ದು ಈ ಗುಣಗಳಿಂದ, ಮೂರು ಗುಣಗಳಿಂದ ಬೆಳೆಸಿದ್ದು ಉಪಚಯ ಅಂತ ಹೇಳ್ತಾ ಇದ್ದಾರೆ. ಅದು ಉಪಚಯಾಭಿಪ್ರಾಯೇಣೈವ ಉತ್ಪತ್ತಿಯಾದಿ ವ್ಯವಹಾರ ಅಂತಾರೆ. ಆ ಮೂರು ಗುಣಗಳಿಂದ ಆ 24 ತತ್ವಗಳನ್ನು ಬೆಳೆಸಿದ್ದು. ತದನಂತರ ಮುಂದೆ ಹೇಳ್ತಾ ಇದ್ದಾರೆ ಭಗವಂತ, ಮಹದಾದಿ ತತ್ವಗಳ ಸೃಷ್ಟಿ ಮಾಡಿದ, ತತ್ವಾಭಿಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ, ದೇವತೆಗಳಿಗೆ ಆ ತತ್ವಗಳಿಂದಲೇನೆ, ಅವರವರ ತತ್ವಗಳಿಂದಲೇನೆ ದೇಹಗಳು ಕೊಟ್ಟ. ಇನ್ನ ಹೇಳ್ತಾ ಇದ್ದಾರೆ ಈ ದೇಹಗಳು ಹೇಗೆ ಕಲ್ಪನೆ ಮಾಡಿದ ಅಂದರೆ, ನಾರಾಯಣ ತನ್ನ ಉದರದಲ್ಲಿರುವ ಜೀವರನ್ನೆಲ್ಲ ಯಾರ ಉದರದಲ್ಲಿ ಕೊಟ್ಟ ಅಂದರೆ ಅನಿರುದ್ಧ ನಾಮಕ ಭಗವಂತನ ಉದರದಲ್ಲಿಟ್ಟ. ಅನಿರುದ್ಧ ನಾಮಕ ಭಗವಂತ ತನ್ನ ಉದರಕ್ಕೆ ಬಂದಿರತಕ್ಕಂಥ ಎಲ್ಲ ಜೀವರಾಶಿಗಳಿಗೆ ಲಿಂಗ ದೇಹದ ಮೇಲೆ ಒಂದು ಪೊರೆ ಕೊಟ್ಟ. ಆ ದೇಹ ಯಾವುದದು? ಅನಿರುದ್ಧ ದೇಹ. ಅನಿರುದ್ಧ ನಾಮಕ ಭಗವಂತ ಕೊಟ್ಟ ದೇಹ ಆದ್ದರಿಂದ ಅನಿರುದ್ಧ ದೇಹ ಅಂತ ಕರೀತಾರೆ. ಇನ್ನ ಆ ಅನಿರುದ್ಧ ನಾಮಕ ಭಗವಂತ ಈ ಎಲ್ಲ ಜೀವರಾಶಿಗಳನ್ನ ಪ್ರದ್ಯುಮ್ನನ ಹೊಟ್ಟೆಗೆ ಕೊಟ್ಟ. ಪ್ರದ್ಯುಮ್ನ ಅವರಿಗೆಲ್ಲ ಸ್ಥೂಲ ಶರೀರ ನಿರ್ಮಾಣ ಮಾಡಿದ ಅಂತ, ಸ್ಥೂಲ ಶರೀರ ಸೃಷ್ಟಿ ಮಾಡುತ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ಅವರೆಲ್ಲರನ್ನು ಕೂಡ ಕೇಳಿದ. ಏನು ಹೇಳ್ತಾ ಇದ್ದಾನೆ? ಅಪ್ಪ ನೀವೆಲ್ಲರೂ ಕೂಡ ಬ್ರಹ್ಮಾಂಡ ನಿರ್ಮಾಣ ಮಾಡಿ ಅಂತ ತತ್ವಾಭಿಮಾನಿಗಳನ್ನ ಕೇಳಿದ. ಹೇಳ್ತಾ ಇದ್ದಾರೆ ಬ್ರಹ್ಮಾಂಡ ನಿರ್ಮಾಣಾಯ ನಿಯೋಜಯಾಮಾಸ, ಎಲ್ಲ ದೇವತೆಗಳಿಗೆ ಹೇಳಿದ. ಅವಾಗ ತಥೋ ಬ್ರಹ್ಮಾಂಡ ನಿರ್ಮಾಣೇ ನಿಯುಕ್ತೈರತಿ ತೈಹಿ ತತ್ವದೇವೈಹಿ ಸ್ವತಃ ಸೃಷ್ಟುಂ ಅಶಕ್ತೈಹಿ. ಸ್ವತಃ ಸೃಷ್ಟಿ ಮಾಡಲಿಕ್ಕೆ ಅಶಕ್ತರು, ಅವರಿಂದ ಸಂಸ್ತುತ. ಅಯ್ಯ ನತಸ್ಮತೆ ದೇವ ಪದಾರವಿಂದಂ, ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೇವೆ ಹರಿಯೇ, ನಮಗೆ ತಾಕತ್ತು, ನಮ್ಮಲ್ಲಿ ನಿಂತು ನೀನೇ ಕಟ್ಟಿಸಬೇಕು, ನಮಗಾಗಲ್ಲ ಅಂದಾಗ ಅವಾಗೇನು ಮಾಡಿದ? ವಾಸುದೇವಾತ್ ಮಾಯಾಯಾಂ ಪುರುಷನಾಂ ರೂಪೇಣ ಅವತೀರ್ಯ. ವಾಸುದೇವನಿಂದ ಮಾಯಾದೇವಿಯಲ್ಲಿ ತಾನೇ ಪುರುಷನಾಮಕನಾಗಿ ಹೊರಬಂದ. ಆ ಪುರುಷ ರೂಪದಿಂದ ಏನು ಮಾಡಿದ? ಮಹದಾದಿ ತತ್ವೇಶು ತದಭಿಮಾನಿಷು ಚ ಪ್ರವಿಶ್ಯ, ತತ್ವಗಳಲ್ಲಿ ಆ ರೂಪಗಳಿಂದ ಪ್ರವೇಶ ಮಾಡಿದ, ತತ್ವಾಭಿಮಾನಿಗಳಲ್ಲಿ ಪುರುಷ ರೂಪದಿಂದ ಪ್ರವೇಶ ಮಾಡಿದ, ಅವರಿಂದ ಪ್ರಯತ್ನ ಮಾಡಿಸಿದ, ಅವರಿಂದ ಬ್ರಹ್ಮಾಂಡ ಕಟ್ಟಿಸಿದ. ಅದಕ್ಕೆ ಈ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ ಅಂತ ಹೆಸರು. ಪುರುಷ ನಾಮಕ ಭಗವಂತ ನಮ್ಮಲ್ಲಿ ನಿಂತು ಮಾಡಿಸುವ ಪ್ರಯತ್ನ, ಆದ್ದರಿಂದ ಇದನ್ನ ಪುರುಷ ಪ್ರಯತ್ನ ಅಂತ ಹೇಳುತ್ತಾರೆ. ನಾವು ತಪ್ಪು ತಿಳ್ಕೊಂಡ್ಬಿಟ್ಟು ನಾವೇ ಪುರುಷರು, ನಾವು ಮಾಡೋದೇ ಪುರುಷ ಪ್ರಯತ್ನ ಅಂತ ತಿಳ್ಕೊಂಡ್ಬಿಟ್ಟು ಪುರುಷನಾಮಕ ಭಗವಂತ ಅದಕ್ಕೆ ಹೇಳುತ್ತಾರೆ ಪುರುಷ ಕಾಲರೂಪೈಹಿ ಅಂತ. ದೇವರದ್ದು ಎರಡು ರೂಪಗಳು, ಒಂದು ಸುತ್ತೂ ಇರುವ ಎಲ್ಲಾ ಕಡೆ ಇರುವ ರೂಪ ಕಾಲರೂಪ, ಹೃದಯದಲ್ಲಿರುವ ರೂಪ ಪುರುಷ ರೂಪ. ಮತ್ತೆ ಈ ಪುರುಷನಾಮಕ ಭಗವಂತನೇ ನಮ್ಮಿಂದ ಮಾಡಿಸುವ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ ಅಂತ. ಇಷ್ಟಂತೂ ಸ್ಪಷ್ಟ, ಜೀವನಿಗೆ ಕರ್ತೃತ್ವ ಇದೆ, ಜೀವನಿಗೆ ಪ್ರಯತ್ನ ಇದ್ದೇ ಇದೆ, ಈ ಎರಡೂ ಕೂಡ ದೇವರ ಅಧೀನ. ಎರಡು ಮಾತಿಲ್ಲ ಅಲ್ಲಿ. ಎಲ್ಲಿ ಎಡವತ್ತೆ ಅಂದ್ರೆ, ದೇವರಿಲ್ಲದೆ ನನ್ನ ಪ್ರಯತ್ನ ಚೂರು ಸ್ವಾತಂತ್ರ್ಯದಿಂದ ನಾ ಮಾಡಬಲ್ಲೆ ಅಂತ ಬಂದರೆ ಅದು ನಮ್ಮ ಮಧ್ವಾಚಾರ್ಯರ ಸಿದ್ಧಾಂತ ಅಲ್ಲ, ಅದು ರಾಮಾನುಜರ ಸಿದ್ಧಾಂತ. ರಾಮಾನುಜರು ಹೇಳುತ್ತಾರೆ, ಪ್ರಯತ್ನ ಮಾಡಲಿಕ್ಕೆ ಚೂರು ಸ್ವಾತಂತ್ರ್ಯ ನಾನು ಒಪ್ಪುತ್ತೇನೆ ಜೀವನಿಗೆ, ಮಿಕ್ಕದ್ದಕ್ಕೆಲ್ಲ ದೇವರೇ ಬರಲಿ ಅಂತಾರೆ. ಅದಕ್ಕೆ ವ್ಯಾಸರಾಜರು ಹೇಳ್ತಾರೆ, ಅದಕ್ಕೆ ನೀನೇ ಬಂದಾಗ ಮಿಕ್ಕದಕ್ಕೆ ದೇವರೇ ಆಗ ನೀನೇ ಮಾಡಿಕೊ ಅಂತ ಹೇಳ್ತಾರೆ. ಅದೇ ತಾನೇ, ಎಲ್ಲ ಮಾಡ್ಲಿಕ್ಕೆ ನಿಂಗಾಯ್ತು, ಕಮ್ಮಿ ಆಯ್ತಲ್ಲ, ನಾವು ಕದ್ದದ್ದಾಯ್ತು, ಇಲ್ಲದ ದೇವರ ಹತ್ರ ಕದ್ಕೊಂಡು ಬಂದದ್ದಾಯ್ತು. ನಿಮಗೆ ಇದೇನೋ ಗೊಂದಲ, ಸುಮ್ಮನೆ ಆಚಾರ ಪದೇ ಪದೇ ಹೇಳಿ ತಲೆ ಕೆಡಿಸ್ತಾರಪ್ಪ, ಸುಮ್ಮನೆ ಯಾಕಿದ್ ಹೇಳಬೇಕು ನಮಗೆ? ಜೀವನ ಕರ್ತೃತ್ವ ಇದ್ರೇನು ಬಿಟ್ರೆ ನಮ್ಮ ಪಾಡ್ನ ಹೋಗ್ತಾ ಇರ್ತೀವಿ ಅಷ್ಟೇ, ನಮ್ ಊಟ ಕಾಫಿ ನಡೆದ್ರೆ ಸಾಕಪ್ಪ, ಕರ್ತೃತ್ವ ಇದ್ರೇನು ಬಿಟ್ರೇನು ಅಂದ್ರೆ ಇಷ್ಟು. ದೇವರಲ್ಲಿ ಸ್ವಾತಂತ್ರ್ಯ ಇದೆ, ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ. ಈ ವಿಷಯದ ಸೀರಿಯಸ್ನೆಸ್ ಅರ್ಥ ಆಗಬೇಕು, ಅವಾಗ ಅಪ್ಪ ಅಂತೀವಿ. ನಿಮ್ಮ ಮನೆ ಯಾರೋ ಬಂದ್ರು ನಮ್ಮ ಮನೆ ಅಂತ ಬೋರ್ಡ್ ಹಾಕಿದ್ರು, ಸುಮ್ಮನೆ ಇರ್ತೀರಾ, ಹೊಡೆದೇ ಬಿಡ್ತೀರಾ? ಅವಾಗ ಅವರಂದ್ರು ಆ ಬೋರ್ಡ್ ತೆಗೆದ್ರು ಇಡೀ ಮನೆಗೆ ಹಾಕ್ಲಿಲ್ಲ, ಚೂರು ಔಟ್ ಹೌಸಿಗೆ ಮಾತ್ರ ನಮ್ದು ಅಂತ, ನಿಮ್ದೇ ಅದು, ಅವ್ರು ಬೋರ್ಡ್ ಹಾಕಿದ್ರು. ಅವಾಗ ನೀವು ಮತ್ತೆ ಹಾಕ್ತೀರಾ? ಅಲ್ರಿ, ಎಲ್ಲ ನಿಮ್ದೇ, ಇದೊಂದೇ ನಮ್ದು, ಹೊಡೆದೇ ಬಿಡ್ತೀರಾ ಹಿಡ್ಕೊಂಡು ಅಲ್ವಾ? ಮತ್ತೆ ಸ್ವಾಮಿ ಸುಮ್ಮನೆ ಇದ್ದಾನೆ, ಆತನದ್ದೇ ಸ್ವಾತಂತ್ರ್ಯ, ಆತನದ್ದೇ ಸ್ವಾತಂತ್ರ್ಯ, ಅದು ಚೂರು ನನಗಿದೆ ಅಂದ್ರೆ ಗತಿ ಏನು? ಅದು ಏನು ಅಂತ ಹೇಳ, ದೇವರು ಸ್ವತಂತ್ರ, ಒಂದು ಕಾರ್ಯ ಮಾಡ್ತಾನೆ ಮಾಡಿಸ್ತಾನೆ, ದೇವರಲ್ಲಿ ಸ್ವಾತಂತ್ರ್ಯ ಇದೆ. ದೇವರಲ್ಲಿ ಸ್ವಾತಂತ್ರ್ಯ ಇದೆ ಅಂದ್ರೆ ಸ್ವಾತಂತ್ರ್ಯ ದೇವರಿಂದ ಬೇರೇನೋ ಒಂದೇನೋ? ಒಂದೇ ತಾನೇ. ಮೆಣಸಿನಕಾಯಿಗೂ ಖಾರಕ್ಕೂ ಭೇದ ಇದೆಯಾ? ತೆಗಿಲಿಕ್ಕಾಗುತ್ತಾ? ಇಲ್ಲ. ಹಾಗೆ ದಾಸರಾಜರಕ್ಕೆ ಹೇಳುತ್ತಾರೆ, ದೇವ ತನ್ನ ನಿಜ ಸ್ವಾತಂತ್ರ್ಯ ಗುಣವಾ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಗುಣ, ಗುಣ ದೇವರಿಂದ ಸಪರೇಟ್ ಮಾಡಲಿಕ್ಕಾಗಲ್ಲ. ಅಂಥ ಕಾಲಕ್ಕೆ ದೇವ ಒಂದು ಕೆಲಸ ಮಾಡಬೇಕಾದರೆ ದೇವರಿಗೆ ಸ್ವಾತಂತ್ರ್ಯ ಇದೆ. ಅಂದ್ರೆ ಸ್ವಾತಂತ್ರ್ಯ ಅಂದ್ರೆ ಬೇರೆ ಅಲ್ಲ, ದೇವರು ಅಂದ್ರೆ ಬೇರೆ ಅಲ್ಲ. ಇಲ್ಲಿ ಒಂದು ಕಡೆ ನಿಲ್ಲಿ. ಶಾಸ್ತ್ರ ಆಚಾರ ಹೇಳಿದ್ರು, ಎಲಿಮೆಂಟರಿ ಸ್ಟೇಜ್ ಅಲ್ಲೇ ಹೇಳ್ತಾರೆ ಸೂತ್ರ ಪ್ರಸ್ಥಾನಕ್ಕೆ ಹೋಗುವಾಗ, ಸ್ವತಂತ್ರ ಅಸ್ವತಂತ್ರಂ ಚ ದ್ವಿವಿಧಂ ತತ್ವ ಮಿಶ್ರತೆ, ಸ್ವತಂತ್ರನಾದವ ಶ್ರೀಹರಿ, ಅಸ್ವತಂತ್ರನಾದವ ಜೀವ ಅಂತ ಸ್ಪಷ್ಟ ಹೇಳಿಬಿಡ್ತಾರೆ. ಅಂಥ ಕಾಲಕ್ಕೆ ಜೀವ ನಾನಂದೆ, ನಾನೇ ಕೆಲಸ ಮಾಡುತ್ತೇನೆ ಅಂದ್ರೆ ದೇವರು ಬೇಕಾಗಿಲ್ಲ, ನಾನು ಮಾಡುತ್ತೇನೆ ಅಂದ್ರೆ ನನ್ನಲ್ಲಿ ಇಲ್ಲದ ಸ್ವಾತಂತ್ರ್ಯ ನನ್ನಲ್ಲಿ ಉಂಟು ಅಂತ ಹೇಳಿದ್ದಾಯ್ತೋ ಇಲ್ವೋ ಹೇಳಿ ಅಂದ್ರೆ ಏನಾಯ್ತು? ಸರಿಯಪ್ಪ, ಈ ಕೆಲಸ ನಾ ಮಾಡಿದೆ, ದೇವರು ಬೇಡ, ಸ್ವಾತಂತ್ರ್ಯ ನನ್ನಲ್ಲಿದೆ. ಸ್ವಾತಂತ್ರ್ಯ ನನ್ನಲ್ಲಿ ಇರಬೇಕಾದ್ರೆ ಯಾವ ರೀತಿ ಇರಬೇಕು? ನನ್ನ ಗುಣವಾಗಿರ್ಬೇಕಾ? ನಾನು ಬೇರೆ, ಸ್ವಾತಂತ್ರ್ಯ ಬೇರೆ ಅಲ್ಲ, ಒಂದೇ ಆಗಿರ್ಬೇಕಾ? ಅವಾಗ ನಾನು ಸ್ವಾತಂತ್ರ್ಯ ಒಂದೇ ಅಂದ್ರು, ನಾನು ದೇವರು ಒಂದೇ ಅಂದ್ರು ಒಂದೇ ಅಲ್ವಾ? ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಆಗುತ್ತೆ. ಅವಾಗ ನಾವಂತೀವಿ, ಇಲ್ಲ ರೀ, ಟೋಟಲ್ ಬ್ರಹ್ಮಾಸ್ಮಿ ಅಲ್ಲ, ಪಾರ್ಟ್ ಪ್ರಯತ್ನ ಪರ್ಯಂತ ಅಹಂ ಬ್ರಹ್ಮಾಸ್ಮಿ, ಮಿಕ್ಕದ್ದೆಲ್ಲ ದೇವರೇ ಅಂದ್ರೆ ಹೊಡೆದು ಬಿಡ್ತಾರೆ ಮೇಲೆ ಅಲ್ವಾ? ಯಾರಿಲ್ಲ ಅಂದ್ರು ಜೀವನಿಗೆ ಪ್ರಯತ್ನ, ಯಾರಿಲ್ಲ ಅಂದ್ರು ಕರ್ತೃತ್ವ, ಅದು ದೇವರ ಅಧೀನವಾಗಿದೆ ಅಂತಲೇ ಶಾಸ್ತ್ರ ಹೇಳ್ತಾ ಇರೋದು. ಅದು ಬಿಟ್ಟು ಎಲ್ಲಿ ಒದ್ದಾಟ ಬರ್ತಾ ಇದೆ ಅಂದ್ರೆ, ಈ ಪ್ರಯತ್ನ ದೇವರ ಪ್ರಸಕ್ತಿ ಇಲ್ಲದೇನೆ ನಾನೇ ಪ್ರಯತ್ನ ಮಾಡಬಲ್ಲೆ, ನಮ್ದೊಂಚೂರು ನಾವೇ ಮಾಡಿಬಿಡ್ಬೇಕ್ರಿ, ಅದಕ್ಕೆ ಕೂಡ ದೇವರೇ ಬರಬೇಕಾ ಅಂತ ಬರುತ್ತಲ್ಲ, ಆ ಹುಳ ಕತ್ತರಿಸುತ್ತೆ. ಇಲ್ಲಿ ಎಲ್ಲ ದೇವರೇ ನಮ್ಮ ಪ್ರಯತ್ನವೂ ಅವನೇ ಮಾಡಿಸ್ತಾನೆ ಅಂದಷ್ಟು ಮಾತ್ರಕ್ಕೆ ಎಲ್ಲರೂ ಸೋಮಾರಿಗಳಾಗಿ ಕೂತು ಖುಷಿ ಬಂದಂತೆ ಮಾಡಿ ಕೃಷ್ಣಾರ್ಪಣ ಅನ್ನೋರು ಯಾರೂ ಇಲ್ಲ, ಹಾಗನ್ಲೇಬಾರದು. ಯಾಕಂತೀರಾ? ವಿಧಿ ನಿಷೇಧಗಳು ಕೊಟ್ಟ ಸ್ವಾಮಿಯೇ ನಮ್ಮಿಂದ ಪ್ರಯತ್ನ ಮಾಡಿಯೇ ಮಾಡಿಸ್ತಾನೆ. ನಮ್ಮಿಂದ ಆಗಬಾರದ್ದು ನಡೆದರೆ, ದೇವರು ಮಾಡಿಸಿದರೆ ಪಶ್ಚಾತ್ತಾಪ ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ಖುಷಿ ಬಂದಂತೆ ಮಾಡಿ ಸುಖವಾಗಿರ್ತೇನೆ ಅಂದ್ರೆ ಈ ಶಾಸ್ತ್ರದಲ್ಲಿ ಪ್ರವೇಶವಿಲ್ಲ. ಅದು ಯಾರು ಮಾಡೋ ಕೆಲಸ? ತಪ್ಪು ಮಾಡಿಬಿಟ್ಟು ದೇವ ಮಾಡಿಸಿದ ಗೋವಿಂದ ನನಗೇನು ತೊಂದರೆ ಇಲ್ಲ ಅಂತ ಆನಂದವಾಗಿ ಕೂಡೋದು ಯಾರು ಗೊತ್ತಾ? ಶಾಸ್ತ್ರ ಅಪಾರ್ಥ ಮಾಡಿಕೊಂಡವರೇ ಹಾಗೆ ಕೂಡತಾರಷ್ಟು ಹೊರತು ಇನ್ನೊಂದಲ್ಲ. ಆದ ಕಾರಣ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು, ಕರ್ತೃತ್ವ ಇದೆ ಅಂತ ಒಪ್ಪಲೇಬೇಕು. ಅವೆಲ್ಲ ದೇವರ ಅಧೀನ ಅಂತ ತಿಳಿಯಲೇಬೇಕು, ಇಲ್ಲದಿದ್ರೆ ಗತಿ ಇಲ್ಲ. ಆಚಾರ್ಯರು ಎಂಥ ಸ್ಪಷ್ಟ ಮಾತು ಹೇಳುತ್ತಾರೆ, ವಿಷ್ಣೋ ವಶಂ ಇತ್ಯೇವ ಜಾನನ್ ಅವಶ್ಯಂ ಕಾರ್ಯಕರ್ಮ. ದೇವರ ವಶ ಅಂತ ತಿಳ್ಕೊಂಡೇನೆ ಎಲ್ಲ ಕರ್ಮಗಳನ್ನು ನಾವು ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮಲ್ಲಿಗೆ ಶ್ರೀ ಕೃಷ್ಣಾರ್ಪಣ.